सदनुग्रहम् दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवात्तरङ्गाय मध्वदुत्तब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिदासप्तमानसान् विश्वप्रियगुरून् वन्दे मन्दोहं देविषु सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಇನ್ನು ಮುಂದೆ ದ್ವಾರಕೆಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಕಂದ ಪುರಾಣ ಪ್ರಭಾಸ ಖಂಡದಲ್ಲಿ ದ್ವಾರಕ ಮಹಾತ್ಮ್ಯ ಬರುತ್ತೆ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಪಾಂಸವೋ ದ್ವಾರಕಾಯ ವೈ ವಾಯುನ ಸಮುದೀರಿತಾಹ ಪಾಪಿನಾಂ ಮುಕ್ತಿದಾಹ ಪ್ರೋಕ್ತಾಹ ಕಿಂ ಪುನರ್ದ್ವಾರಕಾ ಭುವಿ. ಆ ದ್ವಾರಕೆಯ ಮೇಲೆ ಗಾಳಿ ಬರುವಾಗ ಅಲ್ಲಿರುವ ಧೂಳಿಯನ್ನು ಹೊತ್ತುಕೊಂಡು ಬರುತ್ತೆ. ಆ ಧೂಳಿಯೇ ವಿಶೇಷವಾಗಿ ಬಂದು ಜನರ ತಲೆ ಮೇಲೆ ಬೀಳತಾ ಇರುತ್ತೆ. ಗಾಳಿಗೆ ಬಂದ ಧೂಳಿ, ಅಲ್ಲಿ ಧೂಳಿಯೂ ಜಾಸ್ತಿ, ತುಂಬ ಧೂಳಿ ಇರುವಂಥ ಪ್ರಾಂತ. ಆ ಧೂಳಿ ಯಾಕೆ ಆ ಥರ, ಭಗವಂತ ಅಲ್ಲಿದ್ದವರಿಗೆ ಎಲ್ಲ ಸಿಮೆಂಟ್ ರೋಡು ಎಲ್ಲ ಹಾಕ್ಬಿಟ್ಟು ಇದೆ, ರೋಡ್ ಇದೆ ಎಲ್ಲ, ಆದರೆ ಧೂಳಿ ಚೆನ್ನಾಗಿ ಜಾಸ್ತಿ ಬರ್ತಾ ಇರುತ್ತೆ ಅಲ್ಲೆಲ್ಲ. ಯಾಕೆ ಹಾಗೆ ಭಗವಂತ ಮಾಡಿದ ಅಂದರೆ ಅನುಗ್ರಹ ಮಾಡಲಿಕ್ಕೆ. ಅಲ್ಲಿರುವ ಧೂಳಿ ಗಾಳಿಗೆ ಎದ್ದು ಎಲ್ಲರ ತಲೆ ಮೇಲೆ ಬೀಳ್ತಾ ಇರುತ್ತೆ. ಕೃಷ್ಣ ತನ್ನತ್ತರ ಬರುವವರು ಪವಿತ್ರರಾಗಿ ಬರಬೇಕು ದೇವಸ್ಥಾನಕ್ಕೆ ಒಳಕ್ಕೆ. ಅದಕ್ಕೆ ದೇವ ನೋಡಿದಂತೆ ಇದು ವಾಯುದೇವರ ಮೂಲಕವೇ ಆಗಬೇಕು ಪಾವಿತ್ರ್ಯ. ವಾಯುದೇವರೇ ವಿಶೇಷವಾಗಿರತಕ್ಕಂಥ ಪಾವಿತ್ರ್ಯವನ್ನು ಕೊಡತಕ್ಕಂಥವರು ಅಂತ ಹೇಳಿದರು. ಬಾಣಗಂಗಾದು ಆಗಿದೆ ನಿನ್ನೆ, ಬಾಣಪ್ರಯೋಗ ಸಂಜಾತ ಬಾಣಗಂಗಾ ವಿಭಾತಿಸ ಸ್ವಚ್ಛ ಸ್ಮರದಗಚ್ಛೇತ್ರಿ ಕೃಷ್ಣ ಕೀರ್ತಿ ರಿವೋನ್ಮುಖಿ ಅಂತ ಬಾಣಗಂಗೆ ಕುರಿತು ನಿನ್ನ ಹೇಳಿ ಆಗಿದೆ. ನಂತರ ಬರುವಂತಹದ್ದು ದ್ವಾರಕ ಕ್ಷೇತ್ರ ಅಂತ ನಿನ್ನ ಮುಂದೆ ಹೇಳಿ ಆಗಿಲ್ಲಿ ಬರ್ತಾ ಇದೆ. ಹಾ, ಅಲ್ಲಿರ್ತಕ್ಕಂಥ ಧೂಳಿಯನ್ನು ಹೊತ್ತುಕೊಂಡು ಬರೋದೇ ವಿಶೇಷವಾಗಿರತಕ್ಕಂಥ ವಾಯುದೇವರು ಗಾಳಿಯಲ್ಲಿ. ದೇವರ ಭಕ್ತರ ಪಾದಧೂಳಿಯನ್ನ ವಿಶೇಷವಾಗಿ ಹೊತ್ತುಕೊಂಡು ಬಂದು ಎಲ್ಲ ಭಕ್ತರ ಮೇಲೆ ಹಾಕಿ ಅವರ ಪಾಪಗಳೆಲ್ಲ ಹೋಗುವಂತೆ ಮಾಡ್ತಾ ಇದ್ದಾರೆ. ಇನ್ನು ಆ ಭೂಮಿಯಲ್ಲಿ ಹೆಜ್ಜೆ ಇಟ್ಟರೆ ಆ ಭೂಮಿ ಪವಿತ್ರ ಮಾಡಲ್ವೇನು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಈ ವಿಶೇಷವಾದ ಸ್ಕಂದ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಒಂದು ನಿಯಮ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದರೆ, ಯಾತ್ರೆಗೆ ನಾವು ಹೋಗ್ತೀವಿ, ಹೇಗ್ ಹೋಗ್ಬೇಕು? ಏ ಬಸ್ಸಲ್ಲೋ ಟ್ರೈನಲ್ಲೋ ಅಥವಾ ಫ್ಲೈಟಲ್ಲೋ ಹೋದ್ರಾಯ್ತು. ಹೇಳ್ತಾರೆ, ಪರನಿಂದ ಮಾಡದೆ ಹೋಗಬೇಕಂತೆ, ಪರನಿಂದ ಮಾಡದೆ ಯಾತ್ರೆ ಮಾಡಬೇಕಂತೆ ನಿಯಮ. ನಾನು ಒಬ್ಬರ ನಿಂದ ಮಾಡಲ್ಲ ಬಾಯಿಯಿಂದ. ಹಾಗೆ ಆತ್ಮಸ್ತುತಿ ಮಾಡಬಾರದು ಎಂಬುದು ವಿಶೇಷವಾದ ನಿಯಮ. ನನ್ನನ್ನು ನಾನು ಹೊಗಳಿಕೊಳ್ಳಲ್ಲ, ಯಾವಾಗೂ ಮಾಡಲೇಬಾರದು, ವಿಶೇಷವಾಗಿ ತೀರ್ಥಯಾತ್ರೆ ಕಾಲಕ್ಕೆ ನನ್ನನ್ನು ನಾನು ಹೊಗಳಿಕೊಳ್ಳಲ್ಲ. ಪರನಿಂದ ಮಾಡಲ್ಲ, ದೊಡ್ಡವರ ನಿಂದ ಮಾಡಲ್ಲ. ನಂತರ ಮುಂದೇನು ಮಾಡಬೇಕು? ಬಾಯಿ ಇದ್ದದ್ದೇ ಅದಕ್ಕೆ. ಏನು ನಮ್ಮ ನಮ್ಮ ಸ್ತೋತ್ರ ಇನ್ನೊಬ್ಬರು ಬೈಲಿಕ್ಕೆ ಅಲ್ವಾ? ಮತ್ತೆ ಎರಡು ಬಿಟ್ಬಿಟ್ರೆ ನಾಲಿಗೆ ಗತಿ ಏನಾಗಬೇಕು? ಅದಕ್ಕೆ ಹೇಳ್ತಾರೆ, ಆ ನಾಲಿಗೆಯಿಂದ ಗೀತಾ, ಸಹಸ್ರನಾಮ, ಭಾಗವತ ಮುಂತಾದೆಲ್ಲ ಪಾರಾಯಣ ಮಾಡುತ್ತಾ ಅರ್ಥ ಗೊತ್ತಿದ್ರೆ, ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ಶಕ್ತಿ ಇದ್ದರೆ ಇನ್ನೊಬ್ಬರಿಗೆ ಹೇಳಬಹುದು, ಅಥವಾ ನಾವೇ ಪಾರಾಯಣ ಮಾಡಿಕೊಂಡು ಹೋಗಬಹುದು ಅಂತ ಯಾತ್ರಾ ವಿಧಿಯನ್ನು ಚೆನ್ನಾಗಿ ಸ್ಕಂದ ಪುರಾಣದಲ್ಲಿ ಹೇಳ್ತಾ ಬರ್ತಾರೆ. ನಂತರ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಿಕಾಹ ಅಂತ ಸಪ್ತ ಕ್ಷೇತ್ರಗಳಲ್ಲಿ, ಮುಕ್ತಿ ಕ್ಷೇತ್ರಗಳಲ್ಲಿ ದ್ವಾರಕೆಯು ಒಂದು ಅಂತ ಹೇಳ್ತಾರೆ. ನಂತರ ಇಲ್ಲಿ ಕೃತಯುಗದಲ್ಲಿ ವಿಶೇಷವಾಗಿ ಇಲ್ಲಿ ನೀವು ನೋಡಿದರೆ ಸಮುದ್ರದ ದಡದಲ್ಲಿ ನಮಗೆ ಕಾಣುವ ದ್ವಾರಕೆ ಒಂದು, ಭೇಟ್ ದ್ವಾರಕ ಅಂತ ಹೋಗಿಕೊಳ್ಳಕ್ಕೆ ಹೋದರೆ ಸಮುದ್ರದೊಳಗೆ ಅಲ್ಲಿ ನಿಜವಾಗಿ ಕೃಷ್ಣನ ಪಟ್ಟಣ ಇದ್ದ ಜಾಗ ಅದು. ತುಂಬ ಸಮುದ್ರ ಆಕ್ರಮಣ ಮಾಡಿಬಿಟ್ಟಿದೆ, ತುಂಬ ದೊಡ್ಡ ಪಟ್ಟಣ. ಅಲ್ಲಿಂದ ಅಲ್ಲಿ ಇದ್ದುಕೊಂಡು ಕೃಷ್ಣ ತನಗೆ ಭೇಟಿ ಬರುವವರನ್ನು ಅಲ್ಲಿ ಸ್ಥಳ ಪುರಾಣದಲ್ಲಿ ಹೇಳುವಂತಹದ್ದು, ಗರುಡನ ಮೇಲೆ ಅಲ್ಲಿಗೆ ಬಂದು ಅವರಿಗೆ ದರ್ಶನ ಕೊಟ್ಟು ಹೋಗ್ತಿದ್ದ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆ ದ್ವೀಪ ಸಮುದ್ರದಲ್ಲಿ ಮಧ್ಯೆ ಬರತಕ್ಕಂಥದ್ದೇ ದ್ವಾರಕ, ಸಮುದ್ರದ ದಡದಲ್ಲಿ ಬಂದದ್ದು ಕುಶನ ವಿಜಯ ವಜ್ರನಾಭ ಅಂತ ಕೃಷ್ಣನ ವಂಶದಲ್ಲಿ ಬಂದವನೇ ಆತ ನಿರ್ಮಾಣ ಮಾಡಿದ್ದು ಆ ದೇವಸ್ಥಾನ ಎಲ್ಲವೂ ಕೂಡ. ಹಾ, ಇನ್ನ ಅಲ್ಲಿ ಕೃತಯುಗದಲ್ಲಿ ರೈವತ ಮಹಾರಾಜ ಸಮುದ್ರ ಮಧ್ಯದಲ್ಲೇ ಅನೇಕ ವಿಶೇಷವಾಗಿರತಕ್ಕಂಥ ಕುಶ ದರ್ಭಗಳನ್ನು ಹರಡಿ ಯಜ್ಞಗಳನ್ನು ಮಾಡಿದ್ರು. ಅದಕ್ಕೆ ಅದನ್ನು ಕುಶಸ್ಥಲಿ ಅಂದರು. ಮೊದಲೇ ನಿರ್ಮಾಣ ಆಗಿತ್ತು, ನಂತರ ಶಿಥಿಲ ಆಗಿಬಿಟ್ಟಿತ್ತು. ಆ ರಾಜ ತಾನು ಬ್ರಹ್ಮದೇವರ ಹತ್ರ ಹೋಗಿ ತನ್ನ ಮಗಳಿಗೆ ಯೋಗ್ಯ ವರ ಬೇಕು ಅಂತ ಕೇಳಲಿಕ್ಕೆ ಹೋದಾಗ ಯುಗಗಳೇ ಹೋಗಿಬಿಡ್ತು. ಅಷ್ಟರೊಳಗೆ ಕೃಷ್ಣ ಜರಾಸಂಧ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ನಮ್ಮವರಿಗೆ, ಏನಾದರೂ ಒಂದು ಉಪಾಯ ಹೇಳುವುದು ಉದ್ಧವನಿಗೆ ಹೇಳಿದರೆ, ಹೀಗೆ ಸಮುದ್ರ ಮಧ್ಯದಲ್ಲಿ ಒಂದು ಪಟ್ಟಣವಿದೆ ಕೃಷ್ಣ, ಅದನ್ನು ಸರಿ ಮಾಡಿಕೊಂಡು ಹೋಗೋಣ ಅಂದಾಗ ಅವಾಗ ವಿಶ್ವಕರ್ಮನ್ನ ಕರೆದು ಆ ಇಡೀ ಸಮುದ್ರ ಮಧ್ಯೆ ಪಟ್ಟಣವನ್ನು ನಿರ್ಮಾಣ ಮಾಡಿಸಿದ ಭಗವಂತ. ಅದಕ್ಕೆ ಕುಶಸ್ಥಲಿ ಅಂತಿತ್ತು ಅನ್ನ. ಇನ್ನು ಹೇಳ್ತಾರೆ ಅಲ್ಲಿ ಕುಶ ಎಂಬ ದೈತ್ಯ ಅಲ್ಲಿ ಋಷಿಗಳಿಗೆ ತೊಂದರೆ ಮಾಡ್ತಾ ಇದ್ದ, ಅವನ ಕೊಲ್ಲಿಕ್ಕಾಗಿ ಬ್ರಹ್ಮದೇವರು ವಿಶೇಷವಾಗಿ ಸುತನ ಲೋಕಕ್ಕೆ ಹೋಗಿ ಬಲಿಯ ಬಾಗಿಲು ಮುಂದೆ ಇರತಕ್ಕಂಥ ಶ್ರೀಹರಿಯನ್ನ ಅಲ್ಲಿ ಕರ್ಕೊಂಡು ಬರ್ತಾರೆ. ಆ ಶ್ರೀಹರಿ ಬರೋದು ಹೇಗೆ ಬಂದ ಅಂದ್ರೆ, ವಾಮನ ಅವನೇ ತ್ರಿವಿಕ್ರಮನಲ್ವಾ, ಆ ತ್ರಿವಿಕ್ರಮ ಭೂಮಿಯನ್ನ ಮುಸಲದಿಂದ ಭೇದಿಸಿ ಬಂದು ವಿಶೇಷವಾಗಿ ಶಸ್ತ್ರದಿಂದ ಸಾಯದೇ ಇರುವಂಥ ಆ ಕುಶಾಸುರನನ್ನ ಸಂಹಾರ ಮಾಡಿ ಅವನನ್ನ ಭೂಮಿಯಲ್ಲಿ ಹೂತ್ ಹಾಕಿದರು. ಅವನ ಮೇಲೆ ವಿಶೇಷವಾಗಿ ರುದ್ರದೇವರನ್ನ ಪ್ರತಿಷ್ಠಾ ಮಾಡ್ತಾರೆ, ಅದೇ ಕುಶೇಶ್ವರ ಅಂತ ಹೇಳ್ತಾ ಇದ್ದಾರೆ. ನಂತರ ಕುಶದೈತ್ಯ ಪ್ರಾರ್ಥನೆ ಮಾಡಿದ ದೇವರನ್ನ, ಅದಕ್ಕೆ ಆ ದ್ವಾರಕಾ ಯಾತ್ರೆ ಮಾಡುವಂಥವರು ಕುಶೇಶ್ವರನ ದರ್ಶನ ಮಾಡಬೇಕು, ಇಲ್ಲದಿದ್ದರೆ ಅರ್ಧಾಂಶ ಪುಣ್ಯ ಕುಶ ದೈತ್ಯನಿಗೆ ಹೋಗಲಿ ಅಂತ ವರವನ್ನು ಕೊಟ್ಟರು ಅಂತ ಸ್ಕಂದ ಪುರಾಣದಲ್ಲಿ ಬಂದಿರತಕ್ಕಂಥ ವಿಚಾರ. ಅಲ್ಲಿ ನಾವು ದ್ವಾರಕೆಯಲ್ಲಿ ದೇವಸ್ಥಾನಕ್ಕೆ ಹೋಗುವಾಗಲೇನೆ ಒಳಗೆ ಎಂಟರ್ ಆದ ಕೂಡಲೇ, ಕಾಲು ಹೆಜ್ಜೆಟ್ಟ ಕೂಡಲೇ, ಬದಿಯಲ್ಲೇ ಚೂರು ಇಳಿದು ಹೋಗುವಂಥ ನೆಲಮಾಳಿಗೆಯಲ್ಲಿರತಕ್ಕಂಥ ರುದ್ರದೇವರ ಲಿಂಗವಿದೆ. ಕಾಣಿಸುತ್ತೆ ಇದ್ರಿ? ಕಾಣಿಸುತ್ತೆ. ಅದು ಕುಶೇಶ್ವರ ಅಂತ ಹೇಳ್ತಾರೆ. ಆದರೆ ಅಲ್ಲಿದ್ದರು ಕುಶೇಶ್ವರ್ ಕುಶೇಶ್ವರ್ ಅಂತ ಹೇಳ್ತಾರೆ, ಈ ದೇವರ ದರ್ಶನ ಮಾಡಿದ್ರೆ ನಿಮಗೆ ಪುಣ್ಯ ಬರಲ್ಲ ಅಂತ ಹೇಳ್ತಾರೆ. ನಮ್ಮ ನೋಡ್ತೀವಿ ಅಯ್ಯೋ ಏನೋ ಇಟ್ಟಿರ್ತಾರೆ ಯಾರು ಅಂತ. ಇಲ್ಲಿ ಸ್ಕಂದ ಪುರಾಣದಲ್ಲಿ ಬಂದಿರತಕ್ಕಂಥ ವಿಚಾರ ಅದು. ಅದಕ್ಕೆ ಆ ಕುಶೇಶ್ವರನ ದರ್ಶನ ಮಾಡದಿದ್ದರೆ ನಾವು ಮಾಡಿದ ಯಾತ್ರೆಯ ಅರ್ಧ ಪುಣ್ಯ ಕುಶೇಶ್ವರನಿಗಲ್ಲ, ಕುಶನಾಮಕ ದೈತ್ಯನಿಗೆ ಹೋಗ್ಲಿ ಅಂತ ದೇವರೇ ವರ ಕೊಟ್ಟದ್ದು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಕೃಷ್ಣ ಇಲ್ಲೇ ವಿಶೇಷವಾಗಿರತಕ್ಕಂಥ ಈ ಭೇಟ ದ್ವಾರಕಾದಲ್ಲಿ ತಮ್ಮವರನ್ನೆಲ್ಲ ಇಟ್ಟು ಅಲ್ಲಿ ಸಲಹತಾ ಇದ್ದ. ಅಲ್ಲಿ ನೋಡಬೇಕು, ನಾನು ಈ ಸಂದರ್ಭ ಬಂತಾದ್ರಿಂದ ಹೇಳಿಬಿಡ್ತೇನೆ. ಭೇಟ ದ್ವಾರಕಕ್ಕೆ ಹೋದರೆ ಅಲ್ಲಿ ಮೂಲ ಕೃಷ್ಣನ ಮೂರ್ತಿ ಇದೆ. ಕೃಷ್ಣನ ಮೂರ್ತಿ ಬಂಗಾರದ ಛತ್ರವಿದೆ. ಬೇಕಾದ್ರೆ ಈ ಸಲ ಹೋದ ಕಾಲಕ್ಕೆ ಕೇಳಿ ನೋಡಿ, ಅಲ್ಲಿ ತೋರಿಸ್ತಾರೆ. ಇವಾಗ ನೀವೊಂದು ಚಿಕ್ಕ ದೇವರ ಪೆಟ್ಟಿಗೆ ಇಟ್ಟುಕೊಂಡಿದ್ದೀರಿ, ಆ ದೇವರ ಪೆಟ್ಟಿಗೆಯಲ್ಲಿ ದೇವರ ಮೂರ್ತಿ ಇದೆ, ಅದಕ್ಕೆ ತಕ್ಕಂತೆ ನೀವೊಂದು ಬಂಗಾರದ ಛತ್ರಿ ಚಿಕ್ಕದು ಮಾಡಿಸಿ ದೇವರಿಗೆ ನಿತ್ಯ ತೋರಿಸ್ತಾ ಇದ್ದೀರಿ, ಹೌದಾ? ಛತ್ರಿ ಹಿಡಿತಾ ಇದ್ದೀರಿ. ಅದೇ ಥರ ದ್ವಾಪರ ಯುಗದ ವ್ಯಕ್ತಿಗಳೆಲ್ಲ ಎಷ್ಟೆಷ್ಟು ಎತ್ತರ ಇರ್ತಾ ಇದ್ರು, ತುಂಬ ಎತ್ತರ, ಅವರೆಲ್ಲ ಆಕಾರವೂ ಅಂಥದ್ದು ಎತ್ತರವೂ ಅಂಥದ್ದೇ. ಅಂಥ ವ್ಯಕ್ತಿಗಳು ಅದರಲ್ಲಿ ರುಕ್ಮಿಣಿ ದೇವಿಯೂ ಹಾಗೆ ತುಂಬ ಎತ್ತರ ಎಲ್ಲ. ಅಂಥ ರುಕ್ಮಿಣಿ ದೇವಿ ತನ್ನ ದೇವ ಚಿಕ್ಕ ಪೆಟ್ಟಿಗೆಯಲ್ಲಿ ಕೃಷ್ಣನ ಮೂರ್ತಿಯನ್ನಿಟ್ಟುಕೊಂಡು ಪೂಜಾ ಮಾಡುತ್ತಾ ಚಿಕ್ಕ ಛತ್ರಿಯನ್ನು ಹಿಡಿತಾ ಇದ್ಲಂತೆ. ಆ ಮೂರ್ತಿ ನೋಡಬಹುದು, ನಮ್ಮ ಹತ್ರ ಇದೆ ಆ ಮೂರ್ತಿ. ಇದೆ ಯಾವಾಗಲೂ ರುಕ್ಮಿಣಿ ದೇವಿ ಪೂಜಾ ಮಾಡಿದ ಮೂರ್ತಿ, ರುಕ್ಮಿಣಿ ದೇವಿ ನಿತ್ಯ ಕೃಷ್ಣನಿಗೆ ಹಿಡಿತಾ ಇದ್ದ ಛತ್ರ, ಎಲ್ಲ ಪಾದಕಗಳು ಅಲ್ಲಿ ಒಳಗೆ ಹಾಗೆ ರುಕ್ಮಿಣಿ ದೇವಿ ಕರಸ್ಪರ್ಶ ಆದಂತಹದ್ದೆಲ್ಲ ಈಗಲೂ ಅಲ್ಲಿ ಕೂತಿವೆ. ಅದೊಂದು ವಿಶೇಷವಾದ, ಅದಕ್ಕೆ ಹೇಳ್ತಾರೆ ನನ್ನ ಆಲಯ ಅಂದ್ರೆ ರುಕ್ಮಿಣಿ ದೇವಿ ವಿಶೇಷವಾಗಿ ಏನು ಪೂಜಾ ಮಾಡಿಕೊಂಡಿದ್ಲು ಆ ಚಿಕ್ಕ ಆಲಯ, ಅದನ್ನ ಸಮುದ್ರ ಏನು ಮಾಡಲ್ಲ, ಮಿಕ್ಕದ್ದೆಲ್ಲ ಅಪ್ಲಾವಯಿಷ್ಯತಿ ಅಂತ ಹೇಳಿಬಿಡ್ತಾನೆ ಕೃಷ್ಣ. ಅಲ್ಲೇ ವಿಶೇಷವಾಗಿರತಕ್ಕಂಥ ಅನೇಕ ತೀರ್ಥಗಳು ಇವೆ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ದ್ವಾರಕಾ ಮಹಾತ್ಮೆಯಲ್ಲಿ ಚಕ್ರತೀರ್ಥ, ಚಕ್ರತೀರ್ಥ ಗೊತ್ತು ನಿಮಗೆ, ಯಾಕೆಂದ್ರೆ ಆ ಚಕ್ರತೀರ್ಥ ಅದನ್ನ ಸಮುದ್ರ ಆಕ್ರಮಣ ಮಾಡಿದೆ, ಸಮುದ್ರ ಆಕ್ರಮಣ ಮಾಡಿದೆ. ಚಕ್ರತೀರ್ಥದಲ್ಲಿ ಈ ಚಕ್ರಾಂಕಿತ ಸಿಗುತ್ತೆ, ಚಕ್ರಾಂಕಿತ ತುಂಬಾ ಸಿಗುತ್ತೆ, ಅದಕ್ಕೆ ಅದರ ಬೆಲೆ ಇಲ್ಲ ನಮಗೆ. ಸಾಲಗ್ರಾಮ ಅಂದ್ರೆ ಓಡ್ತೀವಿ ಅಪ್ಪ ಅಂತ ಹೇಳ್ತಾರೆ. ಸಾಲಗ್ರಾಮದಲ್ಲಿ ಯಾವ ಭಗವದ್ ರೂಪ ಇರುತ್ತೋ ಅಂಥದ್ದೇ ಭಗವದ್ ರೂಪ ಚಕ್ರಾಂಕಿತದ ಇರುತ್ತೆ. ಸಾಲಗ್ರಾಮಕ್ಕೆ ಸಮಾನವಾದ್ದು ಚಕ್ರಾಂಕಿತ ಅಂತ ಹೇಳ್ತಾರೆ. ಅಂಥ ಚಕ್ರಾಂಕಿತ ಹುಟ್ಟುವ ಜಾಗ, ಸಹಜವಾಗಿ ಚಕ್ರ ಒಡಮೂಡುತ್ತೆ. ಅದನ್ನ ಸಮುದ್ರ ಆಕ್ರಮಣ ಮಾಡಿದ್ದಕ್ಕೆ ಆ ಚಕ್ರಾಂಕಿತಗಳೆಲ್ಲ ಬಂದದ್ದು ಸಮುದ್ರದ ಹೊಡೆತಕ್ಕೆ ಹೊರಗೆ ಬಂದು ಎಲ್ಲರಿಗೂ ಆ ನೀರಿನಲ್ಲೇ ಸಿಗುತ್ತೆ ಅಲ್ಲಿ ಚಕ್ರತೀರ್ಥ. ಹಾಗೆ ಶಂಖೋದ್ಧಾರ ತೀರ್ಥ ಅಂತ ಒಂದಿದೆ. ಆಮೇಲೆ ಗೋಪಿ ಸರೋವರ ಮೊದಲಾದ ಅನೇಕ ತೀರ್ಥಗಳು ಇಲ್ಲಿ ವಿಶೇಷವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ದ್ವಾರಕೆಯಲ್ಲಿ ನಮ್ಮ ಗುರುಗಳಾಗಿರತಕ್ಕಂತಹ ವಾದಿರಾಜಗುರು ಸಾರ್ವಭೌಮರು ಬಂದು ಸ್ತೋತ್ರ ಮಾಡುತ್ತಾರೆ. ಇಲ್ಲಿ ಶಂಕೋದ್ಧಾರ ತೀರ್ಥ ಇವಳೆಲ್ಲರ ಕುರಿತು ವಾದಿರಾಜರು ಅದನ್ನ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ವಿಶ್ವಂಭರಾಂ ಹೇಳಿ ಘನತರಾಮಪಿ ಭೂರಿಯತ್ನೈ ನಿರ್ಭಿದ್ಯ ಯತ್ ಪದಮುಪೇತ್ಯ ಬಲೀಂದ್ರಗೇಹಾತ್ ಆಸ್ತೆ ತ್ರಿವಿಕ್ರಮತನು ಹರಿರದ್ವಿತೀಯ ಸಾ ದ್ವಾರಕಾ ಈಪ್ಸಿತ ಪುಮರ್ಥಕರೀ ಪುರೀನಃ. ಇಲ್ಲಿ ಹೇಳ್ತಾರೆ ಏನಿದು ಅಂತ ಹೇಳ್ತಾರೆ, ತ್ರಿವಿಕ್ರಮತನು, ತ್ರಿವಿಕ್ರಮ ರೂಪಿ ಆಗಿರತಕ್ಕಂಥ ಭಗವಂತ ತ್ರಿವಿಕ್ರಮತನು ಹರಿಹಿ ಹರಿಹಿ. ನೋಡಬೇಕು ತ್ರಿವಿಕ್ರಮತನುವನ್ನು ಧಾರಣೆ ಮಾಡಿದ ಹರಿ ಶಬ್ದ ಪ್ರಯೋಗ ಬಿಂಬನಲ್ಲಿ. ಅದಕ್ಕೆ ವಾದಿರಾದರೂ ಪ್ರತಿಯೊಂದು ಕಡೆ ಇದನ್ನು ಹೇಳ್ತಾ ಬರ್ತಾರೆ. ಆ ಬಿಂಬಮೂರ್ತಿಯೇ ಶ್ರೀಹರಿಯೇ ತ್ರಿವಿಕ್ರಮ ರೂಪಿಯಾಗಿ ಹೊರಗೆ ಬಂದ, ಬಂದು ಘನತರಾಮಪಿ, ಭೂಮಿ ಹೇಗೆ ತುಂಬಾ ದಪ್ಪಕ್ಕಿರುವಂಥದ್ದು, ವಿಶ್ವಂಭರಾಂ ಭೂಮಿಯನ್ನ ಭೂರಿಯತ್ನೈ, ಕೃಷ್ಣ ಸುತರಲೋಕದಿಂದ ತ್ರಿವಿಕ್ರಮ ಮೇಲಕ್ಕೆ ಬರಬೇಕಲ್ಲ, ಅದಕ್ಕೆ ಏನ್ ಮಾಡಿದ, ಒಡ್ಕೊಂಡು ಬಂದ, ವನಕೆಯಿಂದ ಒಡ್ಕೊಂಡು ಬಂದ, ಅದಕ್ಕೆ ತುಂಬಾ ಪ್ರಯತ್ನ ಮಾಡಿ ಒಡ್ಕೊಂಡು ಬಂದ. ಇಲ್ಲೂ ರಾಮಚಂದ್ರ ಬ್ರಹ್ಮಾಂಡವನ್ನ ನೋಟದಿಂದ ಸೀಳಿ ಹಾಕುವವನಿಗೆ ವನಕೆಯಿಂದ ಉಳಿಯೋದು ಯಾಕೆ ಅಂದ್ರೆ, ಹೇಳ್ತಾರೆ ನೋಡುವಂಥವರ ಕಣ್ಣಿಗೆ ಭೂರಿ ಯತ್ನೈಹಿ, ತುಂಬಾ ಪ್ರಯತ್ನ ಮಾಡಿದ ಅನ್ನುವ ಥರದಲ್ಲಿ ನಿರ್ಭಿದ್ಯ ಸೀಡಿಕೊಂಡು ಬಲೀಂದ್ರ ಗೇಹಾತ್, ಮಹಾಬಲ ವಿಶೇಷವಾದ ಬಲಿಚಕ್ರವರ್ತಿಯ ಮನೆಯಿಂದ, ಯತ್ ಪದಂ ಉಪೇತ್ಯ ದ್ವಾರಕ ಎಂಬ ಸ್ಥಾನವನ್ನ ಹೊಂದಿ, ಆಸ್ತೆ ಈಗೂ ಇದ್ದಾನೆ ನೋಡಿ. ಹೌದಾ, ದ್ವಾರಕೆಯಲ್ಲಿ ತ್ರಿವಿಕ್ರಮ ಇದ್ದಾನೇನ್ರಿ ನೋಡಿ, ಎಷ್ಟು ಸಂಗತಿ. ವಾಜಿರಾದರು ಹೇಳಿದ್ರು ನಮ್ಗೆ ಗೊತ್ತಾಗುತ್ತೆ, ಇಲ್ಲದಿದ್ರೆ ಎಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನಾವು ನೋಡ್ತಾ ಇದ್ದದ್ದೇ ಕೃಷ್ಣ, ದ್ವಾರಕೆಯಲ್ಲಿ ಕೃಷ್ಣ ಅಂತ ಮೂರ್ತಿಯನ್ನು ನೋಡ್ತೀವಲ್ಲ, ಆ ಮೂರ್ತಿಯನ್ನು ನೋಡಿದರೆ ನಾವು ದೂರದಿಂದ ನೋಡ್ತೀವಿ, ಹತ್ತಿರದ ನೋಡ್ಲಿಕ್ಕೆ ಹೋಗಲ್ಲ, ಕೃಷ್ಣ 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 ಅಂತಾನೆ ಹೋಗ್ತೀವಿ. ಕೊಳ್ಳಲು ಕೃಷ್ಣ, ಈ ಕೃಷ್ಣ, ಹೌದು ಕೃಷ್ಣನೇ, ಹೌದು ಯಾವ ಮೂರ್ತಿ ಅದು ಅಂದ್ರೆ, ಹೇಳ್ತಾ ಇದ್ದಾರೆ ಆ ಮೂರ್ತಿ ತ್ರಿವಿಕ್ರಮ ಮೂರ್ತಿ. ಹೇಗೆ ಹೇಳ್ತೀರಾ ಅಂತ ಹೇಳ್ತಾರೆ, ತ್ರಿವಿಕ್ರಮಣ ಲಕ್ಷಣವೇನು ಅಂದ್ರೆ, ಗದಾ ಚಕ್ರ ಶಂಖ ಪದ್ಮ, ಬಲ ಮೇಲ್ಗೈಯಲ್ಲಿ ಗದ, ಎಡ ಮೇಲ್ಗೈಯಲ್ಲಿ ಚಕ್ರ, ಎಡ ಕಳಗೈಯಲ್ಲಿ ಶಂಖ, ಬಲ ಕಳಗೈಯಲ್ಲಿ ಪದ್ಮ ಹಿಡ್ಕೊಂಡಿದೆ ಆ ಮೂರ್ತಿ ನೋಡಿ. ಆ ಮೂರ್ತಿ ತ್ರಿವಿಕ್ರಮ ಮೂರ್ತಿ. ಆ ತ್ರಿವಿಕ್ರಮ ಮೂರ್ತಿ ಭೂಮಿಯಿಂದ ಒಡಕೊಂಡು ಬಂದಂತಹ ತ್ರಿವಿಕ್ರಮನ ಒಂದು ಗುರುತಿಗಾಗಿ ಅಲ್ಲಿ ಯದ್ಯಪಿ ಅಲ್ಲಿ ಪ್ರತಿಷ್ಠಾ ಮಾಡಬೇಕಾದರೆ ಆ ಮೂರ್ತಿ ಕೃಷ್ಣನದ್ದೇ ನಾನಾ ರೀತಿಯಾದ ಆಕಾರ ಕೆತ್ತಿಸಿಟ್ಟಿರಬಹುದಾಗಿತ್ತು. ಆ ಮೂರ್ತಿ ವಿಶೇಷವಿದೆ ಅಲ್ಲಿ, ಆ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ, ಅಲ್ಲಿರುವ ಪುರೋಹಿತರು ಹೇಳ್ತಾರೆ. ಅಲ್ಲಿರತಕ್ಕಂಥ ಮೂರ್ತಿ ಹೇಗ್ ಬಂತು ಅಂದ್ರೆ, ಕೃಷ್ಣನ ಆಜ್ಞೆಯಿಂದ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ ಒಂದು ಕೂಪದಲ್ಲಿ ಬಾವಿಯಲ್ಲಿ ಇತ್ತು ಈ ಮೂರ್ತಿ, ಅದನ್ನ ಪೂರ್ಣ ಆಗಿದ್ದಿಲ್ಲ. ಆ ಪೂರ್ಣ ಆಗಿದ್ದಿಲ್ಲ, ಅದನ್ನ ತಂದಿಟ್ಟರು, ಬಾಗಿಲು ಹಾಕಿ ಯಾರು ನೋಡಬೇಡಿ ಅಂತ ಹೇಳಿದ್ರು. ಆ ಮೂರ್ತಿ ಒಡಮೂಡಿ ಅಂದ್ರೆ ಚೆನ್ನಾಗಿ ತಾನಾಗಿ ಅವಯವಗಳು ಬಂದ ಮೂರ್ತಿ ಅದು, ಅರ್ಚಕರು ಚೂರು ಅವಸರ ಮಾಡಿದ್ರು, ನೋಡಿದರಂತೆ ಕಣ್ಣು ಸ್ವಲ್ಪ ಬರಬೇಕು, ಅಷ್ಟರಕ್ಕೆ ನಿಂತಿತ್ತು ಅಂದ್ರು. ಕಣ್ಣು ಬಂದಿದೆ, ಸ್ಪಷ್ಟತೆ ಬರಬೇಕು ಅಷ್ಟೊಳಗೆ. ಅದಕ್ಕೆ ಕಣ್ಣಿಗೆಲ್ಲ ವಿಶೇಷವಾಗಿ ಬೆಣ್ಣೆ ಎಲ್ಲ ಇಟ್ಟು ಅಲಂಕಾರ ಮಾಡ್ತಿರ್ತಾರೆ, ಅದು ಅಲ್ಲಿರುವ ಅರ್ಚಕರೇ ಹೇಳತಕ್ಕಂಥ ಒಂದು ಕಥಾ ವಿಶೇಷ. ಒಟ್ಟಾರೆ ಅಲ್ಲಿ ನೋಡಿದರೆ ಮೂರ್ತಿ ಯಾವುದು ಅಂದ್ರೆ ತ್ರಿವಿಕ್ರಮ ಮೂರ್ತಿ. ಸ್ವಾಮಿ ಆದರೂ ತಾನೇ ಆ ಬಾವಿಯಿಂದ ಮೂರ್ತಿ ರೂಪದಲ್ಲಿ ಬಂದದ್ದು, ಕೃಷ್ಣನ ಕೊಳಲು ಕೃಷ್ಣನು, ಯಾವ ಕಡಗೋಲು ಕೃಷ್ಣ, ನಾನಾ ರೀತಿಯಲ್ಲಿ ಕೃಷ್ಣ ರೂಪದಲ್ಲಿ ಬರಬಹುದಾಗಿತ್ತು. ಯದ್ಯಪಿ ಇಡೀ ಆ ಗೋಕುಲ ವೃಂದಾವನ ದ್ವಾರಕ ಎಲ್ಲ ಕಡೆ ಕೊಳಲು ಹಿಡಿದಂತ ಕೃಷ್ಣ ರಾಧಾದೇವಿ ಸಹಿತವಾಗಿ ಎಲ್ಲರೂ ಪೂಜೆ ಮಾಡೋದು, ಈ ಕೃಷ್ಣ ರೂಪ ಎಂಥದ್ದು ಅಂದ್ರೆ, ಕೃಷ್ಣ ಈ ರೂಪದಿಂದ ಯಾಕೆ ಬಂದು ನಿಂತ ಅಂದ್ರೆ, ತ್ರಿವಿಕ್ರಮನಾಗಿ ಹೊರಗೆ ಬಂದಲ್ಲ, ಅದನ್ನು ನೆನಪು ಕೊಡ್ಲಿಕ್ಕೆ ತಾನಾಗಿ ಬಂದು ನಿಂತ ರೂಪ ಇದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ತ್ರಿವಿಕ್ರಮತನು ಆ ಭಗವಂತ ವಿಶೇಷವಾಗಿ ಯತ್ಪದಂ ಉಪೇತ್ಯ ಆಸ್ತೆ, ಯಾವ ದ್ವಾರಕೆಯನ್ನ ವಿಶೇಷವಾಗಿ ಅಲ್ಲಿಗೆ ಬಂದು ಈಗಲೂ ಇದ್ದಾನೋ, ಹೇಳ್ತಾರೆ ಸಾ ದ್ವಾರಕಾಪುರಿ, ಆ ದ್ವಾರಕ ಎಂಬ ಪಟ್ಟಣ, ನಹ ಈಪ್ಸಿತ ಪುಮರ್ಥಕರೀ ಭವತು, ನಮಗೆ ಇಷ್ಟ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂಥ ಪುರಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಈಪ್ಸಿತ ಮಮರ್ಥಗರಿ ಅಂತ ಹೇಳಿದಾಗ ವಾದಿರಾಜರಿಗೆ ಏನಾದರೂ ಇಷ್ಟಾರ್ಥ ಸಿಗ್ತಾ ಅಲ್ಲಿ ಎಂದು ಹೇಳ್ತಾರೆ. ವಾದಿರಾಜರಿಗೆ ಏನು ಹಯಗ್ರೀವ ದೇವರ ಮೂರ್ತಿ ಇದೆ ಅದು ದ್ವಾರಕೆಯಲ್ಲಿ ವಿಶೇಷವಾಗಿ ಲಭ್ಯ ಆಗಿದ್ದು ಅಂತ ಇಲ್ಲಿ ಹಯಗ್ರೀವ ದೇವರ ಅನುಗ್ರಹ ಪೂರ್ಣವಾಗಿ ಪಡೆದದ್ದಿಲ್ಲೇ, ತುಂಬ ಕಾಲ ತಪಸ್ಸು ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ಬರ್ತಾ ಇದೆ. ಅದರಿಂದ ಈಪ್ಸಿತ ಪಮರ್ಥಕರಿ ಅಂತ ಹೇಳಿದ್ದಾರೆ. ಮುಂದೆ ಹೇಳ್ತಾರೆ ತ್ರಿವಿಕ್ರಮೋ ವಿಜಯತೆ, ಹೇಳಿ ತ್ರಿವಿಕ್ರಮೋ ವಿಜಯತೆ ತ್ರಯೀ ವಿಖ್ಯಾತ ವಿಕ್ರಮ ಯಃ ಕುಶಂ ದಮಯಿತ್ವೇ ಮಾಂ ಚಕ್ರೇ ವಿಪ್ರಕುಶಸ್ಥಲೀಂ ಹೇಳಿದೆ ಕಥಾ. ಅದನ್ನೇ ಇಲ್ಲಿ ವಾದಿರಾಜರು ಆ ಸ್ಕಂದ ಪುರಾಣದಲ್ಲಿ ಬಂದಿರತಕ್ಕಂತಹ ಕಥೆಯನ್ನು ಹೇಳ್ತಾ ಇದ್ದಾರೆ. ತ್ರಯೀ ವಿಖ್ಯಾತ ವಿಕ್ರಮ, ತ್ರಯೀ ಅಂದರೆ ವೇದಗಳು ಮೂರು, ಆ ವೇದತ್ರಯ ಪ್ರತಿಪಾದ್ಯನಾದ ವೇದತ್ರಯದಲ್ಲಿ ವಿಖ್ಯಾತ ಪ್ರತಿಪಾದ್ಯವಾದ ವಿಶೇಷವಾಗಿ ಖ್ಯಾತವಾದ ವಿಕ್ರಮ ವಿಶೇಷವಾದ ಕ್ರಮಗಳು ಪಾದಗಳಿರತಕ್ಕಂಥ ತ್ರಿವಿಕ್ರಮ ತ್ರಿವಿಕ್ರಮ ರೂಪಿ ಪರಮಾತ್ಮ ವಿಜಯತೆ ಇಲ್ಲಿ ಉತ್ಕೃಷ್ಟನಾಗಿ ಹೊಳಿತಾ ಇದ್ದಾನಪ್ಪ. ಆತ ಯಹ ಯಾವ ಭಗವಂತ ಕುಶಂ ಕುಶಾಸುರನನ್ನ ದಮಯಿತ್ವ ದಂಡಿಸಿ ಇವಾಂ ವಿಪ್ರಕುಶಸ್ಥಲೀಂ ಅರಕ ಹೇಳ್ತಾ ಇದ್ದಾರೆ. ಆ ಕುಶಾಸುರನ ವಾಸಸ್ಥಳವಾದ ಕುಶಸ್ಥಲಿಯನ್ನ ನಿರ್ಮಾಣ ಮಾಡಿದ್ರು, ಅವನ ಹೆಸರೇ ಇಟ್ಟು ಕುಶಸ್ಥಲಿ ಅಂತಿಟ್ರು. ಅಷ್ಟೇ ಅಲ್ಲ, ಕುಶಸ್ಥಲಿ ಅಂದ್ರೆ ವಿಪ್ರಕುಶಸ್ಥಲೀ ಅಂದ್ರು, ಬ್ರಾಹ್ಮಣರಿಗೆ ಬೇಕಾದಂಥ ಕುಶ ದರ್ಭಗಳು ಸಿಗುವ ಸ್ಥಳವನ್ನಾಗಿ ಭಗವಂತ ಮಾಡಿದರು. ಆ ದೈತ್ಯ ಇರುವ ಜಾಗವನ್ನ ಅವನನ್ನು ತೆಗೆದು ಆ ಜಾಗದಲ್ಲಿ ದರ್ಭೆಗಳು ಬೆಳೆಯುವಂತೆ ಸ್ವಾಮಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ನಾವು ಅಲ್ಲಿಗೆ ಹೋಗ್ತೀವಿ, ವಿಷಯಗಳೇ ಗೊತ್ತಿರಲ್ಲ. ಅದಕ್ಕೆ ತೀರ್ಥಯಾತ್ರೆ ಮಾಡುವವರಿಗೆ ತೀರ್ಥ ಪ್ರಬಂಧ ಕೈಯಲ್ಲಿರಬೇಕು ಅನ್ನೋದು ಸತ್ಯವಾದ ವಿಚಾರ. ಇನ್ನೊಮ್ಮೆ ಮತ್ತು ದ್ವಾರಕೆಗೆ ಹೋಗೋಣ, ದ್ವಾರಕೆಯಲ್ಲೇ ಕೂಡೋಣ. ಹೌದು, ದ್ವಾರಕೆಗೆ ಅಲ್ಲಿ ಪ್ರವಚನ ಆಗಿತ್ತು. 10 ದಿವಸ ಒಂದ್ಸಲ, ಒಂದು ವಾರ ಒಂದ್ಸಲ ಕೆಲವು ಆಗಿತ್ತು. ಆವಾಗ ಕೃಷ್ಣನ ಅನುಗ್ರಹದಿಂದ ಕೃಷ್ಣನ ಎದುರಿಗೆ ದೇವಸ್ಥಾನದಲ್ಲೇ ಅಲ್ಲೇ ಭಾಗವತ ಪ್ರವಚನ ಮಾಡುವ ಸೌಭಾಗ್ಯವೂ ಸಿಕ್ಕಿತ್ತು. ಆಮೇಲೆ ಆ ಕಾಂಪೌಂಡ್ ಅಲ್ಲೇ ಕೂತ್ಕೊಂಡು ಮಾಡಿದ್ವಿ. ಮೇಲೆ ಬಿಸಿಲು, ಆ ಬಿಸಿಲಲ್ಲೇ ಕೂತು ಹಾಗೇ ಪ್ರವಚನ ಮಾಡಿ ಕೃಷ್ಣನ ಮುಂದೆ ಭಾಗವತ ಸಮರ್ಪಣೆ ಮಾಡಿ ಬರುವ ಭಾಗ್ಯ ನಮಗೆ ಒದಗಿತ್ತು. ಆ ರೀತಿಯಲ್ಲಿ ಇನ್ನೊಮ್ಮೆ ಮತ್ತಾ ಹೋಗೋಣ. ಜನ್ಮ ಕೊಟ್ಟಷ್ಟು ಕಾಲ, ಜನ್ಮ ಏನು ಕೊಟ್ಟಿದ್ದಾನೆ, ಎಷ್ಟು ಕಾಲ ಇರ್ತೀವಿ ಜನ್ಮದಲ್ಲಿ, ಅಷ್ಟು ಕಾಲ ಆ ಭಗವಂತನ ದರ್ಶನ ಮಾಡಲಿಕ್ಕೆ ಹೋಗಿ ಬರೋಣ. ಸ್ವಾಮಿ, ಆ ಕ್ಷೇತ್ರ ಎಷ್ಟು ಚೆನ್ನಾಗಿದೆ. ಆ ದೇವರ ದರ್ಶನ ಮಾಡಿಕೊಂಡು ನಂತರ ಪಕ್ಕಕ್ಕೆ ಚೂರು ಆ ಸ್ಟೆಪ್ಸ್ ಇವೆ, ಇಲ್ಲಿ ಗೋಮತಿ ನದಿಗೆ ಸಮುದ್ರಕ್ಕೆ ಹೋಗುವಂಥ ಆ ಒಂದು ದ್ವಾರದಿಂದ ಹೋದರೆ ಗೋಮತಿಯನ್ನು ದಾಟಿದರೆ ಬ್ರಿಡ್ಜ್ ಇದೆ, ದಾಟಿದರೆ ಆಚೆ ಒಂದು ದೇವಸ್ಥಾನ, ಅದ್ಭುತ ಗರುಡವಾಹನ ಲಕ್ಷ್ಮೀನಾರಾಯಣ ದೇವಸ್ಥಾನ. ಆ ಒಂದು ದೇಶದ ಶೈಲಿಯಲ್ಲೇ ಇರತಕ್ಕಂಥ ಶಿಲ್ಪ, ಅಲ್ಲಿ ಅನೇಕ ಋಷಿಮುನಿಗಳು ತಪಸ್ಸು ದೂರ್ವಾಸರು ತಪಸ್ಸು ಮಾಡಿದ ಜಾಗ, ಅಲ್ಲಿಂದು ಗುಹೆ ದೂರ್ವಾಸರ ಗುಹೆ ಅಂತ ಇದೆ. ಆ ಪಕ್ಕದಲ್ಲಿ ನೋಡಿ ಅದ್ಭುತವಾದ್ದು, ಪಕ್ಕದಲ್ಲೇ ಸಮುದ್ರ, ಸಮುದ್ರ ಪಕ್ಕದಲ್ಲೇ ಈ ಗುಡಿ, ಅಲ್ಲೇ 6 ತೀರ್ಥಗಳಿವೆ ನೋಡಿ. ತೀರ್ಥಗಳಂದ್ರೆ ಚಿಕ್ಕ 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 ಬಾವಿಗಳು, ಪಾಂಡವರು ನಿರ್ಮಾಣ ಮಾಡಿದ್ರು ಋಷಿಗಳಿಗಾಗಿ, ಸಿಹಿ ನೀರು ಬೇಕು ಅವರಿಗೆ ಅಂತ ಹೇಳಿದರೆ ಅಲ್ಲಿ ಬಾವಿಯನ್ನ ನೋಡಿದ್ರೆ ಚಿಕ್ಕ ಬಂಡೆಗಲ್ಲಷ್ಟು ಅಗಲವೇ ಚಿಕ್ಕದಿರುತ್ತೆ, ಅಲ್ಲಿ ಒಂದು ಹಗ್ಗ ಅದಕ್ಕೊಂದು ಡಬ್ಬಿ ತರ ಕಟ್ಟಿರ್ತಾರೆ, ಎಲ್ಲರೂ ಸೇರಿಕೊಂಡು ಆ ನೀರನ್ನ ಕುಡಿದು ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಐದು ಜನ ಪಾಂಡವರು ಐದು ಬಾವಿ ನಿರ್ಮಾಣ ಮಾಡಿದ್ರು. ಅದು ಚಿಕ್ಕ ಚಿಕ್ಕ ಚಿಕ್ಕದಲ್ಲೇ ಒಂದೇ ಕಡೆ, ಒಂದೇ ಕಡೆಯಲ್ಲೇ ಐದು ಬಾವಿಗಳಿವೆ. ಅಲ್ಲಿಂದ ಚೂರು ಮುಂದಕ್ಕೆ ಎರಡು ಹೆಜ್ಜೆ ಹಾಕಿದರೆ ದೊಡ್ಡ ಬಾವಿ ಇದೆ, ಅದು ದ್ರೌಪದಿ ಬಾವಿ ಅಂತ. ಸಿಹಿ ನೀರು ಸಮುದ್ರ ದಡದಲ್ಲಿ ಸಿಗುವಂತೆ ಮಾಡಿದಂತಹ ಅದ್ಭುತವಾದಂತಹ ಆ ಕಥಾ, ಅಲ್ಲಿರ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಹೋದರೇನೆ ಅನುಭವಕ್ಕೆ ಸಿಗುತ್ತೆ. ಆದ್ದರಿಂದ ಮತ್ತೊಮ್ಮೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರೂ ಹೋಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.